ವಿಘ್ನಸ್ವರಾ ತೇನೇ ಬ್ರಹ್ಮಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃಗಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಪುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾ ನೇತಿರ್ಸಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಪರಮಪವಿತ್ರವಾದ ಶ್ರೀಮದ್ಭಾಗವತ ಮಹಾಪುರಾಣದಲ್ಲಿ ಪ್ರಥಮಸ್ಕಂಧದಲ್ಲಿ ಯಾವ ರೀತಿಯಾಗಿ ಸ್ವತಃ ಭಗವಂತನೇ ಆದ ಶ್ರೀ ವೇದವ್ಯಾಸದೇವರು ಶ್ರೀಮದ್ಭಾಗವತವನ್ನು ರಚನೆ ಮಾಡತಕ್ಕಂಥ ಪ್ರಸಂಗ ಹೇಗೆ ಬಂದಿದೆ, ಎಂಥ ಪ್ರಸಂಗದ ರಚನೆ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಶ್ರೀ ನಾರದ ಮಹರ್ಷಿಗಳು ಪ್ರಾರ್ಥನೆ ಮಾಡಿದರು, ಸ್ವತಃ ರುದ್ರದೇವರು ವೇದವ್ಯಾಸದೇವರಿಂದ ಶ್ರೀಮದ್ಭಾಗವತವನ್ನು ಶ್ರವಣ ಮಾಡಲಿಕ್ಕೇನೆ ಯಾವ ರೀತಿಯಾಗಿ ಶುಕರೂಪದಿಂದ ಅವತಾರ ಮಾಡಿ ಬಂದಿದ್ದಾರೆ, ಅವರೊಳಗೆ ವಾಯುದೇವರು ಪ್ರವೇಶ ಮಾಡಿ ಕೂತಿದ್ದಾರೆ. ತುಂಬ ಮುಖ್ಯವಾದ ಅಂಶ ಇದೆ. ಭಾಗವತವನ್ನು ಕೇಳ್ತೇವೆ ಅಂತ ಎಲ್ಲಿ ಹೋಗ್ತಾರೋ ಅವರೊಳಗೆ ವಾಯುದೇವರು ವಿಶೇಷವಾದ ಅನುಗ್ರಹವನ್ನು ಮಾಡ್ತಾರೆ ಅಂತ ಅರ್ಥ. ಭಾಗವತದ ಶ್ರವಣ ಭಗವತ್ಪಾದರ ಅನುಗ್ರಹಕ್ಕೆ ದೊಡ್ಡ ದಾರಿ ದೀಪ ಆದುವಂತ. ವೇದವ್ಯಾಸದೇವರು ಗಂಗಾ ತೀರದಲ್ಲಿ, ಗಂಗಾ ತೀರ ಬದರೀಶರಾಶ್ರಮ ಅಷ್ಟು ಪವಿತ್ರವಾದ ಸ್ಥಳದಲ್ಲಿ ಶ್ರೀಮದ್ಭಾಗವತ ರಚನೆ ಮಾಡಿ ಶುಕಾಚಾರ್ಯರಿಗೆ ಹೇಳಿದಾಗ ಶ್ರೀ ಶುಕಾಚಾರ್ಯರು ಅದನ್ನು ಪರೀಕ್ಷಿತರಾಜನ ಹೇಳೋದಕ್ಕೆ ಅಂತ ಹೊರಡ್ತಾ ಇದ್ದಾರೆ. ಪರೀಕ್ಷಿತ್ ರಾಜ ಶ್ರೀ ಭೀಮಸೇನನ ತಮ್ಮ ಅರ್ಜುನನ ಮೊಮ್ಮಗ, ಅತ್ಯಂತ ಶ್ರೇಷ್ಠವಾದಂಥ ಸಾಧಕನಾಗಿ ಹುಟ್ಟಿ ಬಂದಿದ್ದಾನೆ. ಗರ್ಭದಲ್ಲಿದ್ದಾಗಲೇ ಆತ ಸಾಯ್ಬೇಕಾಗಿತ್ತು. ಭಗವಂತನಾದ ಕೃಷ್ಣ ಆತನನ್ನ ಹಠ ಹಿಡಿದು ಕಾಪಾಡಿದ್ದಾನೆ. ಇದು ಬಹಳ ಮುಖ್ಯವಾದ ವಿಚಾರ. ಹಠ ಹಿಡಿತು, ಯಾವುದಕ್ಕೂ ಹಠ ಹಿಡಿಯೋದು ದೊಡ್ಡದಲ್ಲ. ನನ್ನ ಭಕ್ತನನ್ನ ಕಾಪಾಡ್ತೇನೆ, ಯೋಗಕ್ಷೇಮಂ ಮಹಮ್ಯಹಂ. ಭಕ್ತ ಯಾರು? ಯಾವನು ಭಾಗವತವನ್ನು ಕೇಳ್ತಾನೋ ಅವನೇ ಭಕ್ತ. ಅವನನ್ನು ಕಾಪಾಡ್ತೇನೆ ಅಂತ ಪರಮಾತ್ಮ ಗರ್ಭದಲ್ಲಿ ಅವನನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಕೊಲ್ಲಲಿಕ್ಕೆ ಹೊರಟ ರುದ್ರದೇವರ ಪ್ರಯತ್ನ ವ್ಯರ್ಥವಾಯಿತು. ಶ್ರೀಹರಿಯ ಒಂದು ಅನುಗ್ರಹದ ಮುಂದೆ ಯಾರು ಏನೂ ಮಾಡಲಿಕ್ಕಾಗೋದಿಲ್ಲ. ಅದನ್ನೇ ಶ್ರೀ ದಾಸರಾಯರು ಹೇಳ್ತಾರೆ, ಹರಿನೀ ಒಲಿಯಲು ಆರು ಮುನಿದೇನು ಮಾಡುವರು, ಹರಿನೀ ಮುನಿಯಲು ಆರು ಒಲಿದೇನು ಮಾಡುವರು. ಮುನಿ ಹರನೇ ಮುನಿದರೂ ಏನು ಪರಿಷದರಾಜನಿಗಾಗಲೇ ಇಲ್ಲ, ಹರಿ ಒಲಿದಾಗ ಯಾರೇನು ಮಾಡ್ತಾರೆ? ಈ ದೃಷ್ಟಿ ನಮಗೆ ಗೊತ್ತಾದರೆ ಯಾತಕ್ಕೆ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಯಾತಕ್ಕಂತಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿಯ. ಆ ಸಮಯದಲ್ಲಿ ಬಹಳ ಮುಖ್ಯವಾಗಿ ಪರೀಕ್ಷಿತ ರಾಜ ಅಷ್ಟು ವಿಚಿತ್ರ ಸ್ಥಿತಿಯಲ್ಲಿ ಹುಟ್ಟಿ ಬಂದ, ಅಪೂರ್ವ ರೀತಿಯಲ್ಲಿ ಬೆಳೆದ, ಪಾಂಡವರು ರಾಜ್ಯಭಾರ ಮಾಡ್ತಾ ಇದ್ದಾರೆ. ಮುಂದೆ ಒಂದು ಕಾಲಕ್ಕೆ ಧೃತರಾಷ್ಟ್ರರಾಜನಿಗೆ ವಿಶೇಷವಾದಂಥ ಒಂದು ಆಸಕ್ತಿ ಇಲ್ಲ, ಅಥಾತಿ ಸಕ್ತಂ ಅಂತ ವರ್ಣನೆ ಮಾಡ್ತಾ ಸಂಸಾರಿಕ ಭೋಗಗಳೊಳಗೆ ಧೃತರಾಷ್ಟ್ರ ಮಗ್ನನಾಗಿ ಪಾಂಡವರ ಅಶ್ವಮೇಧ್ಯಾಗವನ್ನು ಮಾಡಿದರು. ಒಳ್ಳೆ ರಾಜ್ಯಭಾರ ಮಾಡ್ತಾ ಇದ್ದಾರೆ, ಈತ ಅದನ್ನೆಲ್ಲ ನೋಡ್ತಾ ಇದ್ದಾನೆ. ಆದರೆ ತಾನು ಮಾಡಿದ್ದು ಎಷ್ಟು ತಪ್ಪು ಅಂತ ಅರ್ಥನೇ ಆಗ್ತಾ ಇಲ್ಲ ಅವನಿಗೆ. ಅವ್ರು ಮಾಡೋದನ್ನು ನೋಡ್ತಾ ನೋಡ್ತಾ ತನ್ನ ಪಾಡಿ ತಾನಿದ್ದಾನೆ. ಧೃತರಾಷ್ಟ್ರದ ವಿಚಿತ್ರ ಸ್ಥಿತಿ. ನಾವು ಹಾಗೇನೆ ದೊಡ್ಡ ದೊಡ್ಡ ರಾಘವೇಂದ್ರ ಸ್ವಾಮಿಗಳಂತಹ ಜ್ಞಾನಿಗಳು, ವಾದ್ಯರಾಜರು, ವ್ಯಾಸರಾಜರು, ಜಯತೀರ್ಥರಂತಹ ಮಹಾನುಭಾವರಗಳು ಗ್ರಂಥ ವರದಿಯನ್ನ ಎಲ್ಲ ನೋಡ್ತಾನೆ ಇರ್ತೇವೆ, ನಮ್ಮ ಪಾಡಿನ ಬದುಕ್ತಾನೆ ಇರ್ತೇವೆ. ಇದು ಆಶ್ಚರ್ಯ. ಅವರ ಮಧ್ಯೆ ಧೃತರಾಷ್ಟ್ರದ ಜ್ಞಾನ ಬಂದೇ ಇಲ್ಲ, ಇದು ಭಾರಿ ಆಶ್ಚರ್ಯ. ಆಗ ಭೀಮಸೇನ ದೇವರು ವೈರಾಗ್ಯ ಕರಾಣಿ ಚಕ್ರೆ, ಅವರು ವೈರಾಗ್ಯ ಹುಟ್ಟಿಸಬೇಕು ಅಂತ ಹೇಳಿ ವಿಚಿತ್ರ ಕಾರ್ಯಗಳನ್ನು ಮಾಡಿಬಿಟ್ಟರು. ಅದಕ್ಕೆ ಉಪಾಸನ ನಮ್ಮ ಸಾಧನಾಧ್ಯಾಯದಲ್ಲಿ ಮೊದಲ ಪಾದ ವೈರಾಗ್ಯ ಪಾದ. ಯಾರಿಗೆ ವೈರಾಗ್ಯ ಇಲ್ಲ ಮುಂದೆ ಏನು ಸಾಧನೆ ಮಾಡಲಿಕ್ಕೂ ಬರೋದಿಲ್ಲ, ಅದಕ್ಕೋಸ್ಕರ ವೈರಾಗ್ಯವನ್ನು ಮೊದಲು ಹುಟ್ಟಿಸಿದರು ಅಂತ ಹೇಳಿದ್ದಾರೆ. ಇದೊಂದು ಅಪೂರ್ವವಾದ ಭಾಗ. ವೈರಾಗ್ಯ ತಾನೇ ಹುಟ್ಟೋದಿಲ್ಲ, ಅದಕ್ಕೂ ದೇವರ ಅನುಗ್ರಹ ಬೇಕು. ಮತ್ತೆ ಹರಿವಾಳು ಅನುಗ್ರಹ ಇಲ್ಲದೆ ಹೋದರೆ ವೈರಾಗ್ಯ ಬರೋದಿಲ್ಲ. ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ ಬರಲಿಕ್ಕೆ. ಭೀಮಸೇನರು ಅನುಗ್ರಹ ಮಾಡಿದರಂತೆ, ವೈರಾಗ್ಯವನ್ನು ಉಪದೇಶ ಮಾಡಲಿಲ್ಲ, ಅದನ್ನು ವಿಚಿತ್ರ ರೀತಿಯಲ್ಲಿ ಬರೋ ಹಾಗೆ ಕಾರ್ಯ ಮಾಡಿಬಿಟ್ರಂತೆ. ಆ ಧೃತರಾಷ್ಟ್ರನಿಗೆ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ, ಅವನಿಗೆ ಕೇಳ ಹಾಗೆ ಹೇಳ್ತಾ ಇದ್ದಾರೆ, ಏನಿದು ಈ ಮುದುಕ ತನ್ನ 100 ಮಕ್ಕಳನ್ನು ಕಳ್ಕೊಂಡಿದ್ದೆ ನನ್ನ ತೋಳುಗಳಿಂದ, 2 ತೋಳುಗಳಿಂದ 100 ಈ ಮುದುಕನ 100 ಮಕ್ಕಳನ್ನು ಕೊಂದು ಬಿಟ್ಟೆ ನಾನು ಅಂತ ಹೇಳ್ತಾ ಇರೋದು. ಅವನು ಕೇಳಿ 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 ದುಃಖ ಪಡ್ತಾ ಇರೋದು ವಿದುರ. ಅವನಿಗೆ ಯಾರು ಧೃತರಾಷ್ಟ್ರ ತುಂಬಾ ದುಃಖ ಆಯ್ತು ಅವನಿಗೆ. ಭೀಮನ ಮೇಲೆ ಸಿಟ್ಟು ಮಾಡಿಕೊಳ್ಳೋಕೆ ಶುರು ಮಾಡಿಬಿಟ್ಟ. ನಮ್ಮಲ್ಲಿ ಶಾಸ್ತ್ರದ ಲೋಕದ ಜನಗಳ ರೀತಿಯ ದೊಡ್ಡವರು ಉಪದೇಶ ಮಾಡಿಬಿಟ್ಟು ಅವ್ರ ಮೇಲೆ ಕೋಪ ಬಂದ್ಬಿಡ್ತಕ್ಕಂಥ ಪದ್ಧತಿ. ಭೀಮನ ಮೇಲೆ ಕೋಪ ಆತಾನೆ. ಆಗ ವಿದುರ ಬರ್ತಾರೆ, ಹೇಳ್ತಾನೆ ನಿನಗೆ ಭೀಮನ ಕಾರ್ಯ ಅರ್ಥವಾಗಲಿಲ್ಲ ಅಂತ ಹೇಳ್ತಾನೆ. ಧೃತರಾಷ್ಟ್ರ ನೀನು ತಿಳ್ಕೊಂಡಿದ್ದಿ, ಉಳಿದವರೆಲ್ಲ ಭಾರಿ ಸಂತೋಷ ನಿನ್ನ ಕಂಡು ಆದರ ತೋರಿಸ್ತಾರೆ, ಭೀಮ ಅನಾದರ ತೋರಿಸ್ತಾನೆ ಅಂತ ಹೇಳಿ. ನಿನಗೆ ಅರ್ಥ ಆಗಿಲ್ಲ, ಭೀಮ ಒಬ್ಬನೇ ಆದರ ತೋರಿಸೋದು ಅಂತ ಹೇಳಿದ್ದಾನೆ. ನಿಮಗೆ ತುಂಬಾ ಪ್ರೀತಿ ಭೀಮನಿಗಿದೆ, ಅದಕ್ಕೆ ಹಾಗೆ ಮಾಡ್ತಾ ಇದ್ದಾನೆ. ತುಂಬಾ ಪ್ರೀತಿ ಇದ್ರೆ ಬಯ್ಯೋದ? ಹೌದು, ನೀನು ಹಾಳಾಗ್ತೀಯಲ್ಲ ಅಂತ ಬೈತಾ ಇದ್ದಾರೆ ಅಂತ ಹೇಳ್ತಾರೆ. ಪಕ್ಕದ ಮನೆಯವ್ರನ್ನ ಹೊಡೆಯೋದಿಲ್ಲ, ಮಕ್ಕಳನ್ನ ನಮ್ಮ ಮಕ್ಕಳನ್ನ ಹೊಡಿತೇವೆ, ಅದಕ್ಕೆ ಅವ್ರ ಮೇಲೆ ನಮಗೆ ಅಷ್ಟು ಪ್ರೀತಿ ಇಲ್ಲ. ನಮ್ಮ ಮಗನು ಪ್ರೀತಿ ಇದೆ, ತಪ್ಪು ಮಾಡಿದ್ದಾನೆ ಹೊಡೆದು ಬಿಡ್ತೇವೆ ನಾವು. ಪಕ್ಕದ ಮನೆ ಮಗನ ಹೊಡಲಿಕ್ಕಾಗೋದಿಲ್ಲ ನಾವು, ಅದಕ್ಕೆ ನಮ್ಮನ್ನು ಅವಲಂಬಿಸಿದ್ದಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಹರಿಭಕ್ತರಿಗೆ ಯಾತ ಸಂಕಟ ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತಾರೆ. ಇವತ್ತು ಅನ್ಯಾಯ ಮಾಡಲು ಸುಖವಾಗಿರ್ತಾರೆ, ದೇವರ ಭಕ್ತರು ಸಂಧಾನೆ ಮಾಡಲು ಪಾಪ ಕಷ್ಟಪಡ್ತಿರ್ತಾರೆ, ಯಾತಕ್ಕೆ ಅಂತ ಕೇಳಿದರೆ ದೇವರು ಅಂಥವರಿಗೆ ಕಷ್ಟ ಕೊಡೋದು ಅಂತ ಹೇಳುತ್ತಾರೆ. ಏಕೆ ವೈರಾಗ್ಯ ಅವರಿಗೆ ಬರಬೇಕಾದ್ರಿಂದ, ವೈರಾಗ್ಯ ಅವರಿಗೆ ಬಂದರೆ ಸಾಧನೆ ಅವರು ಮಾಡ್ತಾರೆ ನಾಳೆ. ಆದಷ್ಟೇ ಇಲ್ಲ, ಶಾಸ್ತ್ರದಲ್ಲಿ ಕಾಣತಕ್ಕಂಥ ದೊಡ್ಡ ಪ್ರಸಂಗ. ಸಾಮಾನ್ಯವಾಗಿ ಭಕ್ತರು ನಿಷ್ಕಿಂಚನರು ಅಂತ ಕರೆದಿದ್ದಾರೆ. ಭಗವಂತನನ್ನ ನಿಷ್ಕಿಂಚನ ಜನಪ್ರಿಯ ಅಂತಲೇ ಕರೀತಾರೆ. ಅದರ ರಹಸ್ಯವನ್ನೆಲ್ಲ ಹೇಳ್ತಾ ಇದ್ದಾರೆ. ಭೀಮಸೇನ ದೇವರು ತೋರಿಸಿದಂತಹ ಒಂದು ವಿಚಿತ್ರವಾದ ಉಗ್ರತೆ, ಅದು ಕರುಣೆಯಿಂದ ಹೊರತು ಕ್ರೋಧದಿಂದ ಅಲ್ಲ. ಅವನಿಗೆ ಅರ್ಥ ಆಗಲಿಲ್ಲ ಧೃತರಾಷ್ಟ್ರನಿಗೆ. ಆಗ ವಿದುರ ಹೇಳ್ತಾನೆ, ಭೀಮನಷ್ಟು ಕರುಣಾಳು ಮತ್ತೊಬ್ಬನಿಲ್ಲ, ಅರ್ಥ ಮಾಡಿಕೊ. ನೀನು ಭೀಮನ ದ್ವೇಷ ಮಾಡ್ತಾ ಇದ್ದಿ, ತಿಂತಿರೋದು ಯಾರನ್ನ? ಭೀಮನ ಅನ್ನ. ಬಯ್ಯೋದು ಭೀಮನನ್ನ ಯಾವ ಲೆಕ್ಕ ಅಂತ ಹೇಳ್ತಾನೆ. ಭೀಮಾಪವರ್ಜಿತಂ ಪಿಂಡಂ ಆದತ್ಸೇ ಗೃಹಪಾಲವತ್. ಭೀಮನನ್ನ ದ್ವೇಷ ಮಾಡ್ತೀಯಾ? ಭೀಮ ಹಾಕಿದ ಅನ್ನವನ್ನ ತಿಂತ ಇದ್ದೀಯಾ? ನಾಯಿ ತಿಂದ ತಿಂತಿ ಅಂತ ಹೇಳ್ತಾನೆ. ಇವತ್ತು ನಾವು ಹಾಗೇನೆ, ಬದುಕಿರೋದು ಪ್ರಾಣದೇವರಿಂದ, ದ್ವೇಷ ಮಾಡೋದು ಪ್ರಾಣದೇವರನ್ನ. ಪ್ರಾಣದೇವರಿಂದ ಬದುಕಿದ್ದೇವೆ ಅಂದ್ರೆ ಉಸಿರಾಟ ಯಾರದ್ದು? ಪ್ರಾಣದೇವರ ಸತ್ತದು ಅಂತ ದೇವರವರ ನೇಮಿಸಿ ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಜಗತ್ತಿನಲ್ಲಿ ಪ್ರತಿಯೊಂದು ಪ್ರಾಣಿ ಬದುಕಿರೋದು ಪ್ರಾಣದೇವರ ಶಾಸ್ತ್ರದಿಂದ, ಪ್ರಾಣದೇವರಿಂದ. ಆದರೆ ಪ್ರಾಣದೇವರ ಶಾಸ್ತ್ರ ಎಷ್ಟು ಜನ ಓದಿದ್ದಾರೆ, ಎಷ್ಟು ಜನ ಅವರು ಭಕ್ತಿ ಮಾಡ್ತಾರೆ? ವಾಯುದೇವರು ಅಂದ್ರೆ ಗೊತ್ತೇ ಇಲ್ಲ ಅವರಿಗೆ ಅಂತ ಹೇಳಿದ್ರೆ ಎಂಥ ದ್ರೋಹ ಇದು! ಇದಕ್ಕಿಂತ ಪಾಪ ಮತ್ತೊಂದಿಲ್ಲ, ಅದು ಎಚ್ಚರಿಸಬೇಕಾಗಿದೆ. ಭೀಮಾಪವರ್ಜಿತಂ ಪಿಂಡಂ ಆದತ್ಸೇ ಗೃಹಪಾಲವತ್. ಎಷ್ಟು ತೀಕ್ಷ್ಣವಾದ ಮಾತು! ಆಗ ಅರ್ಥ ಆಯ್ತಂತೆ ಧೃತರಾಷ್ಟ್ರನಿಗೆ. ಓ, ಎಷ್ಟು ತಪ್ಪು ಮಾಡಿಬಿಟ್ಟೆ! ನಮಗೆ ಇವತ್ತು ಅರ್ಥ ಆಗುತ್ತೆ. 6321000 ಮೂರೆರಡು ಶತ ಶ್ವಾಸ ಜಪಗಳ ಮೂರು ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರಿ ಎಂತ ತಾ ರಚಿಸಿ ಸತ್ವರಿಗೆ ಸುಖ, ಸಂಸಾರ ಮಿಶ್ರರಿಗೆ ಅಥಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಈ ಮಾತು ಅರ್ಥ ಮಾಡಿಕೊಂಡ್ರೆ ವಾಯುದೇವರ ಕರುಣೆ, ಅವರ ಉಪಯೋಗ ನಮ್ಮ ಮೇಲೆ ಎಷ್ಟಿದೆ. ಅವರ ಶಾಸ್ತ್ರ ಓದದೆ ಹೋದರೆ ಏನು ಕೃತಜ್ಞತೆ ತೋರಿಸಿದಾಗೋದಿಲ್ಲ ನಾವೀಗ. ಅವ್ರು ಹೇಳಿದ್ದೆ ನೀವು ತಿಳ್ಕೊಳ್ಳಿ ಅಂತ ಅಷ್ಟೇ ಹೇಳಿದ್ರು, ಅನ್ಕೊಳ್ಳಿ ಅಂತ ಹೇಳಲೇ ಇಲ್ಲ ಶ್ರೀಮದ್ ಆಚಾರ್ಯರು. ನಮ್ಮ ಶಾಸ್ತ್ರ ತಿಳ್ಕೊಳ್ಳಿ ಅಷ್ಟೇ. ಆಗ ಅವರಿಗೆ ಆಗ ಸಂತೋಷ, ಇನ್ನೇನು ಮಾಡಿದರೂ ಆಗೋದಿಲ್ಲ. ಅದಕ್ಕೊಂದು ಒಳ್ಳೆಯ ಸನ್ನಿವೇಶ ಇದು. ಅದಕ್ಕೆ ಭಾಗವತ ಪುರಾಣದಲ್ಲಿ ಭಾಗ ವಿಸ್ತಾರವಾಗಿ ಬರೀತಾರೆ, ನಿಮ್ಗೆ ಅರ್ಥ ಮಾಡ್ಕೋಬೇಕು. ನಾವು ಮಹಾಭಾರತದಲ್ಲಿ ಬರೋದಕ್ಕಿಂತ ಜಾಸ್ತಿ ವಿಸ್ತಾರ ಎಲ್ಲಿ ಬರೀತಾರೆ? ಏ, ವೈರಾಗ್ಯ ಬರಬೇಕಲ್ಲ, ಅದಕ್ಕೆ ಬರೀತಾ ಇದ್ದಾರೆ. ಧೃತರಾಷ್ಟ್ರ ಆಮೇಲೆ ವಿರಕ್ತನಾಗಿ ಕಾಡಿಗೆ ಹೋಗಿಬಿಡ್ತಾನೆ, 3 ವರ್ಷ ತಪಸ್ಸು ಮಾಡ್ತಾನೆ, ಆಮೇಲೆ ದಾವಾಗ್ನಿಯಲ್ಲಿ ಮೃತನಾಗಿ ಹೊರಟೋಗಿಬಿಡ್ತಾನೆ. ಅಂದ್ರೆ ಅಗ್ನಿಯಿಂದ ಆತನಿಗೆ ಸಿದ್ಧಿ ಬಂತು ಕೊನೆಗೆ. ಅಂದರೆ ಪಾಂಡವರಿಗೆ ಮಾಡಿದ ದ್ರೋಹಕ್ಕೆ ಕೊನೆಗೆ ಅಗ್ನಿ ಸಂಸ್ಕಾರದ ಪ್ರಾಯಶ್ಚಿತ್ತ ಆಗಬೇಕಾಯ್ತು ಆತನಿಗೆ. ಅದಕ್ಕೆ ಧರ್ಮಾದಿಗಳ ದ್ರೋಹಕ್ಕೆ ಸಣ್ಣ ಪುಟ್ಟ ಶಿಕ್ಷೆ ಇಲ್ಲ, ದೊಡ್ಡ ಶಿಕ್ಷೆ ಇದೆ ಅಂತ ಹೇಳ್ತಾರೆ. ಆತ ಪಶ್ಚಾತ್ತಾಪ ಎಲ್ಲ ಪಟ್ಟು ಮಾಡಿದ್ದಕ್ಕೆ ಆತನಿಗೆ ಪಾಪ ಯಾವುದು ಉಳ್ಕೊಳ್ಳೇ ಇಲ್ಲ, ಇಲ್ಲ ಎಲ್ಲ ಪರಿಹಾರ ಆಗೋಯ್ತು ಆತನಿಗೆ. ಈ ತಪಸ್ಸಿನಿಂದ ಪಾಪ ಪರಿಹಾರಕ್ಕೆ ಮಾರ್ಗದರ್ಶನ ಮಾಡಿದಂಥ ವ್ಯಕ್ತಿಗಳು ಸಾಕ್ಷಾತ್ ಭೀಮಸೇನ ದೇವರು. ಅದಕ್ಕೆ ಅವರನ್ನ ಮಾತರಮೆ ಮಾತರಿಶ್ವನ್ನಂತ ಕೊಂಡಾಡೋದು. ಮುಂದೆ ಪರಿಷತ್ ರಾಜರಿಗೆ ಪಟ್ಟಕಟ್ಟಿ ಪಾಂಡವರು ಮಹಾಪ್ರಸ್ಥಾನ ಕೈಗೊಳ್ಳುತ್ತಾರೆ. ಈ ಮಧ್ಯೆ ಶ್ರೀಕೃಷ್ಣ ಪರಂಧಾಮ ಹೊರಡ್ತಾ ಇದ್ದಾರೆ. ಅರ್ಜುನ ಕೃಷ್ಣ ನೋಡ್ಕೊಂಡು ಬರಲಿಕ್ಕೆ ಅಂತ ಹೇಳಿ ದ್ವಾರಕೆಗೆ ಹೊರಡುತ್ತಾನೆ, ಕೃಷ್ಣ ಪರಂಧಾಮಕ್ಕೆ ಹೊರಡುತ್ತಾನೆ. ಆ ವಿಚಾರ ದ್ವೇಕಾಸ್ಕಂದಲ್ಲಿ ಹೆಚ್ಚು ಹೇಳ್ತಾರೆ, ಅದರಿಂದ ಇಲ್ಲೇ ಅದು ಬೇಡ. ಅರ್ಜುನ ಹೋದವನು ಸ್ವಲ್ಪ ದಿವಸ ಆದರೂ ಬರೋದಿಲ್ಲ, ಧರ್ಮರಾಜನಿಗೆ ಆತಂಕ. ಇನ್ನು ಅರ್ಜುನ ಬರಲಿಲ್ವಲ್ಲ, ಅರ್ಜುನ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದ. ಗತಾಹ ಸಪ್ತ ಅಧುನಾ ಮಾಸಾಹ, ಭಾಗವತದ ವಾಕ್ಯ. 7 ತಿಂಗಳಾಯ್ತು ಅರ್ಜುನ ಬರಲೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಮಧ್ವಾಚಾರ್ಯ ಬರೀತಾರೆ, ಎಷ್ಟು ಅಪೂರ್ವ ಅರ್ಥ ಬರೀತಾರೆ. 7 ತಿಂಗಳಾಯ್ತು ಅಂತ ಹೇಳ್ತಾರೆ ಭಾಗವತದೊಳಗೆ. ನಿಜವಾಗ್ಲು ಮಹಾಭಾರತ ಓದಿ ನೋಡಿ, 7 ತಿಂಗಳಲ್ಲ, ಬರೀ 7 ದಿವಸ ಅಷ್ಟೇ ಆಗಿರೋದು. 7 ದಿವಸ ಆಗಿದ್ದಕ್ಕೆ 7 ತಿಂಗಳು ಅಂತ ಭಾಗವತದಲ್ಲಿ ಬರೀತಾರೆ. ನಮಗೆ ಆಶ್ಚರ್ಯ, ಏನು ಭಾಗವತದಲ್ಲಿ ಹೀಗೆ ಯಾಕೆ ಬರೆದ್ರು, ಇದರಲ್ಲಿ ಹೀಗೆ ಯಾಕೆ ಬರೆದ್ರು? ನಮ್ಮ ಮೆಕ್ಯಾನಿಕಲ್ಲಿ ಓದೋರಿಗೆ ನೋಡಿದ್ರೆ ಬೇರೆ ಬೇರೆ ಇರೋದ್ರಿಂದ ಭಾಗವತ ಬರೆದ ವ್ಯಾಸರೇ ಬೇರೆ, ಮಹಾಭಾರತ ಬರೆದ ವ್ಯಾಸರೇ ಬೇರೆ, ಅಥವಾ ವ್ಯಾಸರು ಆಗ ಮೂಡಿದ್ದೀ ಮೂಡಿದ್ದಿಲ್ಲ, ಅವರಿಗೆ ಪಾಪ ತಪ್ಪು ಹೊಡೆದು ಬಿಟ್ಟಿದ್ದಾರೆ, ಏನೇನೋ ಗೊಂದಲ ಬರುತ್ತೆ ನಮಗೆ. ಆಚಾರ್ಯ ಬರೀತಾರೆ, ಶಾಸ್ತ್ರ ಓದಬೇಕಾದರೆ ಶಬ್ದ ಜ್ಞಾನ ಇದ್ರೆ ಸಾಲದು, ಅದಕ್ಕೆ ಅರ್ಥಜ್ಞಾನದ ಒಂದು ವ್ಯವಸ್ಥೆ ಆಗಬೇಕು. ವೇದವ್ಯಾಸ ದೇವರು ಗತ ಸಪ್ತಾಧುನಾ ಮಾಸಾಹ ಅಂತ ಹೇಳಿದ್ದು ಸರಿಯಾದದ್ದಿಲ್ಲಿ, ನಿಜವಾಗಲೂ ಆಗಿರೋದು 7 ದಿವಸ. ಇಲ್ಲಿ ಯಾತಕ್ಕೆ 7 ತಿಂಗಳು ಅಂತಾರೆ ಅಂದ್ರೆ ಆ ಸೈಕಲಾಜಿಕಲಿ ಫೀಲ್ ಮಾಡ್ತಾ ಇದ್ದಾನಂತೆ ಪಾಪ. ಅಹಸ್ತು ಮಾಸ ಶಬ್ದೋಕ್ತಂ ಯತ್ರ ಚಿಂತಾಯುತಂ ವ್ರಜೆ. ಆಚಾರ್ಯರು ನಾಮ ಮಹೋದರಿಯನ್ನು ಉಲ್ಲೇಖ ಮಾಡಿ ಹೇಳುತ್ತಾರೆ, ನಮಗೆ ಯಾವಾಗ ತುಂಬಾ ಚಿಂತೆಯಿಂದ ಕಳಿತೇವಲ್ಲ ಆಗ ದಿನ ತಿಂಗಳಾದಾಗ ಆಗುತ್ತಂತೆ, ಖುಷಿಯಿಂದ ಕಳಿತೇವಲ್ಲ ತಿಂಗಳು ದಿನ ಆದಾಗ ಆಗುತ್ತಂತೆ, ಉಲ್ಟಾಪಲ್ಟಾಗಿಬಿಡುತ್ತಂತೆ. ಸಂತೋಷದ ದಿವಸಗಳು ಬಲುಬೇಗ ಕಳೆದಾಗುತ್ತಂತೆ, ದುಃಖದ ದಿವಸಗಳು ದೀರ್ಘ ಕಳೆದಾಗುತ್ತಂತೆ. ನಮಗೆ ಗೊತ್ತು ರಥ ಬಂದ ಕಾಲಕ್ಕೆ ಆ ತಿಂಗಳು ಕಳೆಯೋದು ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ 1 ದಿವಸ 2 ದಿವಸ ಎಣಿಸ್ತಾನೆ ಇರ್ತಾನೆ ಪಾಪ. ಆದ್ರೆ ಉಳಿದ 8 ತಿಂಗಳು ಹೇಗೆ ಹೋಗುತ್ತೋ ಗೊತ್ತೇ ಆಗೋದಿಲ್ಲ ಅವನಿಗೆ, ಉಳಿದ 8 ತಿಂಗಳು ಗೊತ್ತಾಗೋದಿಲ್ಲ. ನಾವು ಒಂದೊಂದು ತಿಂಗಳು ಒಂದೊಂದು ದಿವಸ ದಿವಸ ಕಷ್ಟ ಆಗುತ್ತೆ. ಯಾತಕ್ಕೆ ನಮಗೆ ಚಿಂತೆ ಇದೆ, ಆಗ ಅದು ನಿಧಾನವಾಗುತ್ತೆ. ಅಲ್ಲಿ ಇದ್ದಾಗ ಗೋಪಿಕಾಸ್ತ್ರೀಯರು ಮುಂದೆ ಹೇಳ್ತಾರೆ ಭಾಗವತದ ಸೈಕಾಲಜಿನ ವೇದ ಆಚಾರ್ಯ ಹೇಗೆ ಬರೀತಾರೆ ಅಂದ್ರೆ, ಇಲ್ಲೊಂದೇ ಭಾಗವತ ಬದಲ ಮುಂದೆ ಗೋಪಿಕಾಸ್ತ್ರೀಯರು ಹೇಳ್ತಾರೆ, ಕೃಷ್ಣ ತ್ರುಟಿ ಯುಗಾಯತೆ ತ್ವಾಮ ಪಶ್ಯತಾಂ. ನಿನ್ನ ಕಾಣದೆ ಹೋದಾಗ ಒಂದು ಚಿಕ್ಕ ಭಾಗ ಕ್ಷಣ ಯುಗದಷ್ಟು ದೊಡ್ಡದಾಗುತ್ತೆ ಅಂತ ಹೇಳಿದ್ದಾರೆ. ಅದೇನು ಕಂಡಾಗ ಮಾತ್ರ ಯುಗ ಆಗ ಆರಾಮ ಕಡದು ಹೋಗಿಬಿಡುತ್ತೆ. ಅದು ಈ ರೀತಿ ಭಾಗವತಾದಿ ಶಾಸ್ತ್ರ ಓದ್ತಕ್ಕಂಥ ದೃಷ್ಟಿಕೋನ ಕೊಟ್ಟಿದ್ದು ಶ್ರೀಮದ್ ಮಧ್ವಾಚಾರ್ಯ. ಅದು ಇಡೀ ಭಾಷಾಶಾಸ್ತ್ರದ ಅಧ್ಯಯನಕ್ಕೇನೆ ಶ್ರೀಮದ್ ಆಚಾರ್ಯರ ಕೊಡುಗೆ ಅಪೂರ್ವವಾದ ಕೊಡುಗೆ. ಇವತ್ತಿಗೂ ಲಿಂಗ್ವಿಸ್ಟಿಕ್ಸ್ ಅಲ್ಲಿ ಇವೆಲ್ಲ ಅರ್ಥ ಆಗಿಲ್ಲ, ಇಲ್ಲಿ ಇನ್ಕಾರ್ಪೊರೇಟ್ ಮಾಡಿಲ್ಲ, ಇಷ್ಟೆಲ್ಲ ಬೆಳೆದಿದೆ ಅಂತ ಹೇಳಿಕೊಂಡ್ರು ಕೂಡ ಇವೆಲ್ಲ ಸೇರ್ಕೊಂಡಿಲ್ಲ. ಅದು ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಅಂತ ಒಂದಿದೆಯಲ್ಲ, ಅದನ್ನ ಹೇಳಿದ್ದು ಶ್ರೀಮದ್ ಮಧ್ವಾಚಾರ್ಯರ ವೈಶಿಷ್ಟ್ಯ. ಅದಕ್ಕೆ ಆನಂದ ತೀರ್ಥರು ಅಂದರೆ ಜಗತ್ತಿನ ಅದ್ವಿತೀಯರಾದ ಗುರುಗಳು, ತ್ರೈಲೋಕ್ಯಾಚಾರ್ಯರು ಅನ್ನೋ ಮಾತು ಪರಮ ಸಾರ್ಥಕವಾಗಿರತಕ್ಕಂಥ ಮಾತು. ಮನೆಗೆ ಅರ್ಜುನ ವಾಪಸ್ ಬರ್ತಾ ಇದ್ದಾನೆ, ಧರ್ಮರಾಜನೇ ಕೃಷ್ಣ ಮೇಲೆ ಎಷ್ಟು ಭಕ್ತಿ ಇತ್ತು ಅಂತ ಗೊತ್ತಾಗುತ್ತದ್ರಿ. ಎಷ್ಟು ನಮಗೆ ದೇವ್ರ ಪೂಜೆ ಬಹಳ ದೀರ್ಘವಾಗಿ ಕಂಡ ಕಾಣುತ್ತೆ, ಏನು 3/4 ಗಂಟೆ ದೇವ್ರ ಪೂಜೆ ಮಾಡೋ ಹೊತ್ತಿ ಏನು ಬರೀ ಜಗತ್ ಪ್ರಳಯದಾಗ ಟಿವಿ ಬಂದು 3 ತಾಸು ಕೂತಿರ್ತಾನೆ, ಆರಾಮಾಗಿ ಕಳೆದು ಬಿಡುತ್ತೆ ನೋಡಿದ್ರೆ ಅನಿಸೋದೇ ಇಲ್ಲ ಅವನಿಗೆ. ಮುಗಿದೇ ಹೋಯ್ತು ಆಗ್ಲೇ ಸೀರಿಯಲ್ ಅಂತ ಕೂತಿರ್ತಾನೆ ಆಗ್ಲೇ. ಅಂದ್ರೆ ನಮ್ ಬೇಕಾದ್ ನೋಡೋ ರೀತಿನೇ ಬೇರೆ, ಬೇಡವಾದ ನೋಡೋ ರೀತಿನೇ ಬೇರೆ. ಆ ದೃಷ್ಟಿಯಲ್ಲಿ ಧರ್ಮರಾಜನ ಎಷ್ಟು ಪ್ರೀತಿ ಇತ್ತು ಕೃಷ್ಣನ ಮೇಲೆ ಅಂದ್ರೆ, ಅರ್ಜುನ ಹೋಗಿ 7 ತಿಂಗಳಾಯ್ತಲ್ಲ ಅಂದನಂತೆ. ಹಾಗೆ 7 ದಿವಸ ಮಹಾಭಾರತದಲ್ಲಿ ಸ್ಪಷ್ಟ ಹಾಗೆ ಬರೆದಿದ್ದಾರೆ. ಅರ್ಜುನ ವಾಪಸ್ ಬರ್ತಾನೆ, ಅರ್ಜುನನ ಮುಖ ಹೇಗಿತ್ತು ಅಂದ್ರೆ ನೋಡ್ಲಿಕ್ಕಾಗೋದಿಲ್ಲ ಅಂತ ಆಗಿದೆ ಅಂತ, ಅಷ್ಟು ಡಲ್ ಆಗಿಬಿಟ್ಟಿದ್ದಾನೆ ಅರ್ಜುನ. ಧರ್ಮರಾಜನಿಗೆ ಆಶ್ಚರ್ಯವಾಯ್ತದೆ, ಅರ್ಜುನ ಯಾತಕ್ಕೆ ಹೀಗಿದ್ದಿ ಅಂತ ಕೇಳ್ತಾನೆ, ಯಾತಕ್ಕೆ ಹೀಗಿದ್ದಿ, ನಿನ್ನ ಮುಖ ಎಷ್ಟು ಕಳಾಹೀನವಾಗಿ ಬಿಟ್ಟಿದೆಯಲ್ಲ ಅಂತ ಕೇಳ್ತಾನೆ. ಇವತ್ತು ಎಲ್ಲರೂ ಈ ರೀತಿ ಕೇಳೋದಿಲ್ಲ, ಯಾಕೆ ಗೊತ್ತಾ, ಯಾವಾಗಲೂ ಕಳಾಹೀನರಾಗಿದ್ದವ್ರನ್ನ ಯಾತಕ್ಕೆ ಹೀಗಿದ್ದೀರಿ ಅಂತ ಕೇಳೋದಿಲ್ಲ, ಯಾವಾಗಲೂ ಡಲ್ಲೆ ಯಾಕೆ ಡಲ್ ಅಂತ ಕೇಳೋದಿಲ್ಲ, ಆಕ್ಟಿವ್ ಆಗಿದ್ದವ್ರು ಇನ್ಆಕ್ಟಿವ್ ಆದ್ರೆ ಯಾಕೆ ಇವತ್ತು ಅಂತ ಕೇಳ್ತಾರೆ. ಅರ್ಜುನ ಇಷ್ಟು ದಿವಸ ಹೇಗಿದ್ದ ಅಂದ್ರೆ ತುಂಬಾ ವರ್ಚಸ್ವಿಯಾದವನು ಅರ್ಜುನ, ಅಪರೋಕ್ಷ ಜ್ಞಾನಿ ಪಾಪ, ಇಂದ್ರಾವತಾರ ಪಡಿತಾ ಇದ್ದಾನೆ, ಇವತ್ತು ನೋಡಿದ್ರೆ ಮುಖ ಮಂಕಾಗಿಬಿಟ್ಟಿದೆಯಂತೆ. ಕಷ್ಟ ಧರ್ಮರಾಜ ಕೇಳಿದ, ಅರ್ಜುನ ಏನಾಯ್ತು ಏನಾಯ್ತು ಅಂತ ಕೇಳ್ತಾರೆ. ಧರ್ಮರಾಜ ವಿಷಯ ಗೊತ್ತಿಲ್ಲ ಪಾಪ, ಏನಾಯ್ತು ಆ ಮಾತುಗಳು ಓದಬೇಕು, ಜುನಗಟ್ಟಲೆ ಓದಬೇಕಾದ ಮಾತುಗಳು. ಏನಾಯ್ತು ಅರ್ಜುನ, ದಾರಿಯಲ್ಲಿ ಬರ್ತಾ ಬರ್ತಾ ಆಶ್ರಿತರನ್ನ ನೀನು ಕಾಪಾಡದೆ ಬಂದುಬಿಟ್ಟಿಯಾ, ಯಾರಾದರೂ ನೊಂದವರಿಗೆ ಸಹಾಯ ಮಾಡದೆ ಬಂದುಬಿಟ್ಟಿಯಾ, ಅಥವಾ ವೈಶ್ಯದೇವಾಲಯಗಳನ್ನು ಮಾಡದೆ ಆಹಾರ ತಗೊಂಡು ಬಿಟ್ಟಿಯಾ, ಅಂದ್ರೆ ಡಲ್ ಆಗ್ತಾರೆ, ಇದೆಲ್ಲ ಮಾಡಿದ್ರೆ ಡಲ್ ಆಗಿಬಿಡ್ತಾರೆ ಅಂತ ಅರ್ಥ. 1 ದಿವಸ ಮಾಡದೆ ಹೋದ್ರೆ ಡಲ್ ಆಗದಾದ್ರೆ ಜನ್ಮದಲ್ಲೇ ಮಾಡದೇ ಇದ್ದವ್ರ ಗತಿ ಏನಾಗಿರಬೇಕು ಯೋಚನೆ ಮಾಡಿ. ಎಷ್ಟು ಮಾಡಬಾರ ಕೆಲಸ ಮಾಡಿಬಿಟ್ಟಿಯಾ, ಸುಳ್ಳು ಹೇಳಿಬಿಟ್ಟಿಯಾ, ಗೋಬ್ರಾಹ್ಮಣ ರಕ್ಷಣೆಯನ್ನು ಕೈಬಿಟ್ಬಿಟ್ಟಿಯಾ, ಎಲ್ಲ ಕೆಡ್ತಾ ಬರ್ತಾರೆ. ವೇದವ್ಯಾಸರು ಎಷ್ಟು ಚೆನ್ನಾಗಿ ಬರೀತಾರೆ ಅಂದ್ರೆ ಕಾಂತಿಹೀನತೆ ಏನು ಕಾರಣ ಅಂತ ಪಟ್ಟಿ ಮಾಡ್ತಾ ಹೋಗ್ತಾರೆ. ಏನಾಯ್ತು ನಿನಗೆ ಅಂತ ಕೇಳಿದಾಗ ಆಗ ಅರ್ಜುನ ತುಂಬಾ ದುಃಖಪಟ್ಟು ಹೇಳಿದನಂತೆ, ಅಣ್ಣ ಇದ್ಯಾವುದೂ ಆಗಿಲ್ಲ, ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗಿಬಿಟ್ಟ ಅಂತ ಹೇಳ್ತಾನೆ. ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೊರಟ, ಆತ ನೋಡ್ಲಕ್ಕೆ ನನಗಾಗಲೇ ಇಲ್ಲ, ಆ ದುಃಖ ನನ್ನ ಕಾಡ್ತಾ ಇದೆ ಅಂತ ಹೇಳಿದರೆ ಈ ನಮ್ಗೆ ಅರ್ಥ ಆಗುತ್ತೆ. ಯಾರು ದೇವರನ್ನ ಬಿಡ್ತಾನೋ ಅವನು ಎಲ್ಲ ಸರ್ವಸ್ವ ಕಳ್ಕೊಂಡ್ಬಿಡ್ತಾನೆ. ಅರ್ಜುನ ಅಷ್ಟು ಡಿಪ್ರೆಸ್ ಎಂದೆಂದೂ ಆಗಿದ್ದಿಲ್ಲ, ಅಭಿಮನ್ಯು ಸತ್ತಾಗ ಅಷ್ಟು ಡಿಪ್ರೆಸ್ ಆಗಿದ್ದಿಲ್ಲ, ಕೃಷ್ಣ ಪರಂಧಾಮಕ್ಕೆ ಹೊರಟ ಅಂದ್ರೆ ಅಷ್ಟು ದುಃಖ ಪಡ್ತಾ ಇದ್ದಾನಂತೆ. ಹೇಳ್ತಾನೆ ಕೃಷ್ಣ ಹೋದ್ರೆ ಹೋಗ್ಲಿ ಪರವಾಗಿಲ್ಲ ಅಂತ ಕೇಳಿದರೆ, ಕೃಷ್ಣ ಇದ್ದಾಗ ನಾನು ಹೇಗಿದ್ದೆ, ಕೃಷ್ಣ ಹೋದಾಗ ಹೇಗಾಗಿದ್ದೇನೆ ಅಂತ ಹೇಳುತ್ತಾನೆ. ಕೃಷ್ಣ ಇದ್ದಾಗ ಏನು ನನ್ನ ವೈಭವ ಅಂತ ಎಲ್ಲ ಹೇಳ್ತಾ ಬರ್ತಾನೆ. ಕಾಂಡವನ ದಹನದಲ್ಲಿ ಹೇಗೆ ಗೆದ್ದೆ ನಾನು, ನಿವಾತ ಕಲ್ಚ ಕಾಲಕೈರನ್ನು ಹೇಗೆ ಗೆದ್ದೆ, ಕರುಣಾದಿಗಳನ್ನು ಹೇಗೆ ಗೆದ್ದೆ, ಜಯದ್ರಥರನ್ನು ಹೇಗೆ ಸಂಹಾರ ಮಾಡಿದೆ, ನಾನು ಎಲ್ಲೆಲ್ಲಿ ಸೋಲಬೇಕಾಗಿತ್ತು ಅಲ್ಲೆಲ್ಲ ಗೆದ್ದುಬಿಟ್ಟೆ ಅಂತ ಹೇಳ್ತಾನೆ. ಆದರೆ ಇವತ್ತು ಗೆಲ್ಲಬೇಕಾದ ಜಾಗದಲ್ಲಿ ಸೋತು ಬಿಟ್ಟೆ ಅಂತ ಹೇಳ್ತಾನೆ. ಇದು ತಮಾಷೆ. ಕರುಣಾದಿಗಳನ್ನು ಗೆದ್ದ ಮಹಾನುಭಾವ, ಅಶ್ವತ್ಥಾಮರ ವಿರುದ್ಧ ಹೋರಾಡಿ ಗೆದ್ದ ಮಹಾನುಭಾವ ದಾರಿಯಲ್ಲಿ ಬರ್ತಾ ಇರೋ ಕಾಡುಗಳಲ್ಲಿ ಸೋತು ಬಿಡ್ತಾನೆ. ಅವರೇನು ಅಸ್ತ್ರಜ್ಞರೆಲ್ಲ ಮಣ್ಣಲ್ಲ, ಕೆಲಸಕ್ಕೆ ಬಾರದ ಹೊರಕಲ್ಲಿ ಸೋತು ಬಿಡ್ತಾನೆ. ಹೇಳುತ್ತಾನೆ ಕೃಷ್ಣ ಇದ್ರೆ ಹೇಗಾಗಿತ್ತು, ಕೃಷ್ಣ ಇಲ್ಲದೆ ಏನಾಗಿದೆ ನೋಡು ಅಂತ ಹೇಳುತ್ತಾನೆ. ಅಲ್ಲಿ ಎಂಥ ಮಾತುಗಳು ಬರುತ್ತೆ ಅಂತ ಕೇಳಿದರೆ, ಸರಥಃ ತದ್ವೈ ಧನುಹು, ಸರಥಃ ಹಯಾಸ್ತೆ, ಅದೇ ಕುದುರೆಗಳು, ಅದೇ ರಥ, ಅದೇ ಬಿಲ್ಲು, ಅದೇ ಬಾಣ, ಅದೇ ನಾನು, ಆದರೆ ಅವತ್ತು ನಾನು ಗೆದ್ದೆ, ಇವತ್ತು ನಾನು ಸೋತೆ ಅಂತ ಹೇಳಿಬಿಡ್ತ. ಅದೇ ಕೈ, ಅದೇ ಕಾಲು, ಎಲ್ಲ ಅದೇ ಬಿದ್ದಿದ್ದಾನೆ, ಪ್ರಾಣದೇವರಿಲ್ಲ, ಹೆಣಬೆ ಹೆಣ ಅಂದರೆ ಹೆಣನೇ, ಅದೇ ಏನು ಹಾರಾಡ್ತಿರ್ತಾನೆ ಇದ್ದ ಕಾಲಕ್ಕೆ. ಎಷ್ಟು ಆಶ್ಚರ್ಯ ಇದು ಅಂದರೆ, ಕೃಷ್ಣ ಇದ್ದಾಗ ಹೇಗಿದ್ದೆ, ಕೃಷ್ಣ ಇಲ್ಲದಾಗ ಹೇಗಾಗಿಬಿಟ್ಟಿದ್ದೇನೆ ಅಂತ ಕೃಷ್ಣನನ್ನು ಬಿಟ್ಟು ಹೋಗಿಬಿಟ್ಟಿದ್ದಾನೆ. ಅಲ್ಲಿ ಆಚಾರ್ಯ ಎಂಥ ಭಾವನಾತ್ಮಕವಾದ ಮಾತದು, ದೇವರನ್ನು ಆರಾಧನೆ ಮಾಡಿದವನಿಗಾಗ್ತಕ್ಕಂಥ ಫಲ, ಬಿಟ್ಟವನಿಗಾಗ್ತಕ್ಕಂಥ ದುರ್ಗತಿ. ತೇನವಿನ ತೃಣಮಪಿ ನ ಚಲತಿ. ಇಂದ್ರಾವತಾರನಾದ ಅರ್ಜುನನಿಗೆ, ನರಾಂಶ ಸಂಭೂತನಾದ ಅರ್ಜುನನಿಗೆ ಕಾಡುಗಳನ್ನು ಕೊಲ್ಲಕ್ಕಾಗಲಿಲ್ಲ ಅಂತ ತಿಳ್ಕೊಂಡ್ರೆ ಆಗ ನೈವ ಕಿಂಚಿತ್ ಕರೋ ಮೀತಿ ಯುಕ್ತೋ ಮನ್ನೇತ ತತ್ವವಿತ್, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಛನ್ ಸ್ವಪನ್ ಶ್ವಶನ್ ಪ್ರಳಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ. ಭಗವದ್ಗೀತೆಯ ಮಾತು, ಏನೇ ಮಾಡ್ತಾ ಇರಲಿ ಭಗವಂತನ ಚಿಂತನೆ ನಮಗೆ ಬೇಕು, ಅದನ್ನು ಬಿಟ್ಟರೆ ಮನುಷ್ಯ ಹಾಳಾಗಿ ಹೋಗ್ತಾನೆ. ಅರ್ಜುನ ದುಃಖಪಟ್ಟ. ಆಚಾರ್ಯರು ಒಳ್ಳೆ ಶಾಸ್ತ್ರೀಯವಾದ ವಿಶಿಷ್ಟಾರ್ಥವನ್ನು ಬರೀತಾರೆ. ಅದೇ ರಥ, ಅದೇ ಕುದುರೆಗಳು, ಅದೇ ಬಿಲ್ಲು, ಅದೇ ಬಾಣಗಳು, ಅದೇ ನಾನು ಅಂತ ಹೇಳ್ತಾ ಬಂದ. ನಾವು ಸುಮ್ಮನೆ ಓದ್ತಿರ್ತೇವೆ, ಆಚಾರ್ಯ ಬರೀತಾರೆ ಇಲ್ಲಿ ಅದೇ ರಥ ಅಂದ್ರೆ ಅದೇ ರಥ ಅಲ್ಲ, ಅಂತಹದೇ ರಥ ಅಂತ ಅರ್ಥ. ಅದೇ ಬಿಲ್ಲು ಅಂದ್ರೆ ಅದೇ ಬಿಲ್ಲು ಅಂತ ಅರ್ಥ. ಅವೇ ಬಾಣ ಅಂದ್ರೆ ಅವೇ ಬಾಣ ಅಲ್ಲ, ಅಂತಹದೇ ಬಾಣ ಅಂತ ಅರ್ಥ. ಅದೇ ಕುದುರೆ ಅಂದ್ರೆ ಅವೇ ಕುದುರೆ ಅಲ್ಲ, ಅಂತಹದೇ ಕುದುರೆ ಅಂತ ಅರ್ಥ. ಯಾತಕ್ಕೆ ಹೀಗೆ ಬರೀತಾರೆ ಅಂತ ಪ್ರಶ್ನೆ. ಯಾತಕ್ಕೆ ಹೀಗೆ ಬರೀತಾರೆ, ಸುಮ್ಮನೆ ಬರ್ಕೊಂಡು ಹೋಗಬಾರದೆ, ಅದೇ ರಥ ಅದೇ ಕುದುರೆ ಅಂತ ಬರೀಬಾರದೆ. ಆಚಾರ್ಯ ಬರೀತಾರೆ ಅದೇ ಕುದುರೆ ಅದೇ ರಥ ಅಲ್ಲ, ತದ್ ರಥ ಹಯಾನಾಂ ದಾಹೋಕ್ತೇಹೇ. ಅರ್ಜುನ ರಥ, ಆ ಕುದುರೆಗಳು ಆಗಲೇ ಸುಟ್ಟು ಹೋಗಿಬಿಟ್ಟಿವೆ. ಆ ರಥ ಅಲ್ಲ, ಆ ಕುದುರೆ ಅಲ್ಲ. ಮಹಾಭಾರತನೇ ಬರುತ್ತೆ ಮಾತು, ತಥಾ ಹಿ ಮಹಾಭಾರತೆ ಅಂತ ಹೇಳಿಬಿಡ್ತಾರೆ. ಯಾವಾಗ ಯುದ್ಧ ಮುಗಿತೋ ಕೊನೆಯ ದಿವಸ ಕೃಷ್ಣ, ಅರ್ಜುನ ನಿನ್ನ ಮೊದಲು ಇಳಿ ಅಂತ ಹೇಳಿದ್ದಾನೆ. ಅಷ್ಟು ದಿವಸ ತಾನಿಳಿತಿದ್ದಂತೆ ಕೃಷ್ಣ, ತಾನಿಳಿದು ಕೈ ಕೊಟ್ಟು ಕೆಳಗಿಳಿಸುತ್ತಿದ್ದಂತೆ ಅರ್ಜುನನನ್ನು. ಏನು ಭಾಗ್ಯ ಅರ್ಜುನನ ಭಾಗ್ಯ, ಆದರೆ ಇವತ್ತು ಮಾತ್ರ ನೀನಿಳಿ ಅರ್ಜುನ ಮೊದಲು ಅಂತ ಹೇಳಿದ್ದಾನೆ. ಅರ್ಜುನ ಕೇಳ್ತಾರೆ, ಕೃಷ್ಣ ಯಾತಕ್ಕೆ ಅಂತ ಕೇಳಿದ್ದಾರೆ. ನೀವು ಸುಮ್ಮನೆ ಹೇಳಿ ಗೊತ್ತಾಗುತ್ತೆ ಅಂತ ಹೇಳಿ, ಸುಮ್ಮನೆ ಹೇಳಿದ್ಬಿಡು ಗೊತ್ತಾಗುತ್ತೆ ನಿನಗೆ, ಯಾತಕ್ಕೆ ಅಂತ ಕೇಳೋದಕ್ಕೆ ಹೋಗಬೇಡ ಅಂದ್ರೆ ಪರಮಾತ್ಮ ನಿಮಗೆ ಏನು ಗೊತ್ತಾಗದ್ರೆ ನಾನು ಇಷ್ಟಪಟ್ಟಾಗ ಮಾಡ್ತೇನೆ ಅಂತ ಅರ್ಥ. ಅರ್ಜುನ ಇಳಿದು ಬಿಡ್ತಾನೆ, ಇಳಿತಿರ್ಲಿಕ್ಕೆ ಕೃಷ್ಣ ಕೆಳಗೆ ತಾನು ಇಳಿತಾನೆ, ಕೃಷ್ಣ ಇಳಿತಿರ್ಲಿಕ್ಕೆ ಹನುಮಂತ ಹಾರಿ ಹೋಗ್ಬಿಡ್ತಾನೆ ಆ ಕಡೆಗೆ. ಅಂತ ಧಗ್ ಅಂತ ರಥ ಉರಿದು ಬೂದಿಯಾಗಿಬಿಡುತ್ತೆ, ರಥ ಕುದುರೆ ಎಲ್ಲ ಬೂದಿಯಾಗಿಬಿಡುತ್ತೆ. ಅರ್ಜುನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಗೊತ್ತಾಯ್ತಾನೆ ನಿನಗೆ ಅಂತ ಹೇಳ್ತಾನೆ. ನಾನು ಮೊದಲು ಇಳಿದ್ರೆ ನೀನು ಸುಟ್ಟು ಹೋಗ್ಬಿಡ್ತಿದ್ದೆ ಅಂತ ಹೇಳ್ತಾನೆ. ನಾವು ಇಳಿದು ಸುತ್ತ ಹೋಗ್ಬಿಡ್ತಾ ಇದ್ದಿ, ಯಾತಕ್ಕೆ ಕೃಷ್ಣ ಏನಾಯ್ತು ಈಗ ಅಂತ ಕೇಳಿದರೆ, ಅರ್ಜುನ ಈ ರಥ ಈ ಕುದುರೆ ಎಂದೋ ಸುಟ್ಟೋಗಿದ್ದುವು, ಭೀಷ್ಮದ್ರೋಣರ ಕರ್ಣರ ಬಾಣಗಳಿಗೆ ಇದು ಉಳಿದಿದ್ದಿಲ್ಲ, ನಾನು ಇದ್ದೆ ಅಂತ ಉಳಿದಿತ್ತಷ್ಟೇ. ಇದು ನಾನು ಉಳಿಸಿದ್ದೆ, ಅದನ್ನು ಅವತ್ತೇ ಹೋಗಬೇಕಾಗಿತ್ತು, ನಾನು ರಕ್ಷಣೆ ಮಾಡಬೇಕು ಅಂತ ಉಳಿಸಿದ್ದೆ. ಆದರೆ ಬಾಣಗಳು ನನ್ನದೇ ಬಾಣಗಳು, ಪರಶುರಾಮನಾಗಿ ಕೊಟ್ಟ ಬಾಣಗಳು, ಅವರಿಗೆ ಅದು ವ್ಯರ್ಥ ಆಗೋದಿಲ್ಲ, ಸುಡಲೇಬೇಕು. ಅದಕ್ಕೆ ಇವತ್ತು ಕೆಲಸ ಮುಗಿತು, ಸುಡ್ತಾ ಇತ್ತು. ಅದಕ್ಕೆ ನಾನು ಇವತ್ತು ಮೊದಲು ಹಿಡಿದಿದ್ರೆ ನೀನು ಉಳಿತಿರಲಿಲ್ಲ, ಅದಕ್ಕೋಸ್ಕರ ಇಳಿಸ್ತೆ ಅಂತ ಹೇಳಿದಾಗ ಅರ್ಜುನನಿಗೆ ಮತ್ತೊಮ್ಮೆ ಕೃಷ್ಣ ಕಾಪಾಡಿದ್ದು ಅರ್ಥವಾಯ್ತಂತೆ. ನೋಡಿ, ಕೃಷ್ಣ ಇಳಿತಾನೆ, ಹನುಮಂತ ಹರತಾನೆ, ಕಷ್ಟ ರಥ ಸುಟ್ಟು ಹೋಗಿಬಿಡುತ್ತೆ. ಇದು ಅಧ್ಯಾತ್ಮ, ಇದು ಒಂದು ರಥ ಅಂದ್ರೆ ಬೇರೆಯಲ್ಲ, ಉಪನಿಷತ್ ಹೇಳ್ತಾ ಇದೆ ನಮ್ಮ ದೇಹವೇ ರಥ ಅಂತ ಹೇಳ್ತಾರೆ. ನಮ್ಮ ದೇಹನ ಯಾವಾಗ ಸುಡ್ತಾರೆ, ಬದುಕ್ತಾ ಸುಟ್ರೆ ಕೊಲೆಯಾಗುತ್ತೆ, ಯಾವಾಗ ಹರಿವಾಯುಗಳು ಬಿಟ್ಟು ಹೋಗಿಬಿಡ್ತಾರೆ ಸುಟ್ಟಾಕಿಬಿಡ್ತಾರೆ ಅಂತ ಹೇಳಿದ್ರು. ಪ್ರತಿಯೊಬ್ಬನ ಮರಣದ ಅರ್ಥ ಈ ಕಥೆಯಲ್ಲಿ ಬಂದಿದೆ. ನೀನು ಇಳಿ, ನಾನು ತಕ್ಷಣ ಬಿಟ್ಟು ಬಿಡ್ತೇನೆ, ಸುಟ್ಟೋಗುತ್ತೆ ಅಂತ ಹೇಳಿಬಿಟ್ರೆ. ಅದಕ್ಕೆ ಸತ್ತೋಗೋದು ಒಂದು ಶಬ್ದಕ್ಕೆ ಅದೇ ಅರ್ಥ. ಬ್ರಹ್ಮಣ ತೆತ್ತ ದೇಹಸ್ತು ಮೃತ ಇತ್ಯುಚ್ಯತೆ ನರಹ ಇತಿ ಭಾರತೆ ಅಂತ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಭಗವಂತ ಯಾವಾಗ ಬಿಡ್ತಾನೋ ಆಗ ದೇಹ ಸುಟ್ಟೋಗುತ್ತೆ. ವಾಯುದೇವರು ದೇವರು ಇಬ್ಬರು ಒಟ್ಟಿಗೆ ಬಿಡ್ತಾರಾದ್ರಿಂದ ಬ್ರಹ್ಮಶಬ್ದ ಇಬ್ಬರಿಗೂ ಒಟ್ಟಿಗೆ ಹೇಳ್ತಕ್ಕಂಥ ಪದ. ಬ್ರಹ್ಮಶಬ್ದಕ್ಕೆ ವಾಯು ಅಂತ ಅರ್ಥ, ನಾರಾಯಣ ಅಂತನೂ ಅರ್ಥ. ಇಬ್ರು ಬಿಟ್ಟ ತಕ್ಷ ದೇಹ ಸುಟ್ಟೋಗುತ್ತೆ. ಆ ದೃಷ್ಟಿಯಿಂದ ಅರ್ಜುನ ನೋಡಿದೀಯ ಅಂತ ಕೃಷ್ಣ ಹೇಳಿದ್ದ. ನಾವು ಭಾಗವತ ಓದಬೇಕಾದ್ರೆ ಭಾರತ ಮರೆತು ಬಿಡ್ತೇವೆ, ಭಾರತವನ್ನು ಭಾಗವತ ಮರೆತು ಬಿಟ್ಟಿರ್ತೇವೆ. ಆಚಾರ್ಯ ಪೂರ್ಣ ಪ್ರಜ್ಞರಾದ್ದರಿಂದ ಅದೇ ರಥ ಅಂತ ಅರ್ಥ ಮಾಡಬಾರದು, ಅಂತಹದೇ ರಥ ಅಂತ ಅರ್ಥ ಮಾಡಬೇಕು, ಅಂತಹದೇ ಕುದುರೆ ಅಂತ ಅರ್ಥ ಮಾಡಬೇಕು. ಸರಿ, ಮತ್ತೆ ಅದೇ ಅಂಕ ಯಾಕೆ ಹೇಳಿದ್ರೆ ವೇದವ್ಯಾಸ ದೇವರು? ಅದಕ್ಕೆ ಹೇಳ್ತಾರೆ, ಸದೃಶೇವ ಪ್ರಧಾನೇವ ತಚ್ಛಬ್ದ. ಅಂಥದ್ದೇ ವಸ್ತುವಾಗಿದ್ರೆ, ಪ್ರಧಾನ ವಸ್ತುವಾದಾಗ ಅದೇ ಅಂತ ಹೇಳ್ತಾರೆ. ಅದೇ ಅಂದ್ರೆ ಅದೇ ಅಲ್ಲ, ಅಂತಹುದೇ ಅಂತ ಅರ್ಥ ಅಂತ, ಅಂತಹುದೇ ಅಂತ ಅರ್ಥ. ಇದೆಲ್ಲ ಯಾತಕ್ಕೆ ಮಾಡಿದ್ರೆ ಗೊತ್ತಾ? ಸತ್ವೇತಕೇತು, ನೀನೇ ನಾ ಬ್ರಹ್ಮ ಅಂತ ಹೇಳಿದ್ರಲ್ಲ, ಅಲ್ಲೂ ಹಾಗೇನೆ, ನೀನೇ ಬ್ರಹ್ಮ ಅಲ್ಲ, ನೀನು ಬ್ರಹ್ಮ ಸದೃಶನೇ ಹೊರತು ಬ್ರಹ್ಮನಲ್ಲ. ಅದೇ ಅಂತ ಕರೆದರೂ ಕೂಡ ಅದೇ ಅಲ್ಲ. ನಾವು ಲೋಕದಲ್ಲಿ ಕೇಳ್ತೇವೆ, ಊಟಕ್ಕೆ ಕೂತ ಕಾಲಕ್ಕೆ ಯಾರೋ ಹೇಳ್ತಾನೆ, ನಮ್ಮ ಒಂದು 10 ವರ್ಷ ಕೆಳಗೆ ಬಂದಾಗ ಏನು ಸಾರು ಮಾಡಿದ್ದು, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಾರು ಮಾಡಿದ್ದು ಅಂತ ಕೇಳಿದರೆ, ಸ್ವಾಮಿ ಅದೇ ಸಾರು ಇವತ್ತು ಮಾಡಿರೋದು ಅಂತ. ಅದೇ ಸಾರು ಅಂತಾರೆ, ಇವತ್ತಿ ಮುಗಿದೋತ್ತು ಅದೇ ಸಾರು ಹಾಕಿಬಿಟ್ರೆ 10 ವರ್ಷದಿಂದ ಸಾರು ಇರುತ್ತಾ ಅಲ್ಲಿ, ಅದೇ ಸಾರು ಮತ್ತೆ ಹೇಳಬೇಕಾದ್ರೆ ಅದೇ ಸಾರು ಅಂತಹದೇ ಸಾರು ಅಂತ. ಅವತ್ತು ಹೇಗೆ ಮಾಡಿದ್ದೆ ಇವತ್ತು ಹಾಗೇ ಮಾಡಿದ್ದೇನೆ ಅಂತಾರೆ. ಇವನು ಹೌದಾದ ಊಟ ಮಾಡ್ತಿರ್ತಾನೆ, ಪ್ರಶ್ನೆ ಕೇಳೋದಿಲ್ಲ. ಮತ್ತೆ ಇವರಿಗೂ ಗೊತ್ತು ಅವರಿಗೂ ಗೊತ್ತು, ಈ ರೀತಿ ಅರ್ಥ ಗೊತ್ತಿಲ್ಲದವ ಶಾಸ್ತ್ರಾರ್ಥ ಮಾಡಿಬಿಟ್ರೆ ಗತಿ ಮುಗಿದೋಯ್ತು ಅಂತ. ಅದಕ್ಕೆ ಆಚಾರ್ಯರು ಎಷ್ಟು ಕಾಣಿಕೆ ಕೊಡ್ತಾರೆ, ನಿಜವಾಗಲೂ ಕೂಡ ಸ್ವಾತಂತ್ರ್ಯೇಚ ವಿಶಿಷ್ಟತ್ವೇ ಸ್ಥಾನ ಮತ್ತೈಕ್ಯಯೋರಪಿ ಸಾದೃಶ್ಯೇಚ ಏಕವಾಕ್ ಸಮ್ಯಕ್ ಸಾವಕಾಶ ಯಥೇಷ್ಠತಃ ಅನುವ್ಯಾಖ್ಯಾನದ ಮಾತು. ಅಲ್ಲಿ ಭಾಗವತ ಪುರಾಣ ಅರ್ಥ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಇಂಥ ಅರ್ಥವನ್ನು ಆಚಾರ್ಯ ಬರೋದಕ್ಕಿಂತ ಯಾರೂ ಬರೆದಿದ್ದಿಲ್ಲ. ಅದಕ್ಕೆ ವೇದವ್ಯಾಸದೇವರು ಸ್ವತಃ ನಾರಾಯಣ ದೇವರು ಅನುಗ್ರಹ ಮಾಡಿ ಅಪ್ಪಣೆ ಮಾಡಿ ಕಳಿಸಿದ್ದಕ್ಕೆ ಶ್ರೀಮದ್ ಆಚಾರ್ಯರು ಬಂದು ಮಾಡಿದ ಪರಮೋಪಕಾರ. ಆ ರೀತಿ ಭಾಗವತ ಈ ರೀತಿ ಹೇಳೋದಕ್ಕೆ ಹೋದ್ರೆ ವರ್ಷಗಟ್ಟಲೆ ಆದರೂ ಮುಗಿಯೋದಿಲ್ಲ, ಅಷ್ಟು ವಿಚಾರ ಅದರೊಳಗು. ಇದು ಸಂಕ್ಷಿಪ್ತ ಪ್ರವಚನವಾದ್ದರಿಂದ ಇಂಥ ವಿಷಯಗಳನ್ನ ಅಲ್ಲಲ್ಲಿ ಮಾತ್ರ ಹೇಳೋದಕ್ಕೆ ಸಾಧ್ಯ. ಅದನ್ನು ಬರೆದ್ರೆ ಮರಿಬಾರು, ಅದು ಏನು ಬರೀತಾರೋ ಅದೆಲ್ಲ ಹೊಸ್ತು. ಮಧ್ವಾಚಾರ್ಯ ಎಲ್ಲಿ ಹೊಸ್ತು ಬಂದಿದ್ದಾರೆ ಅಂತ ಕೇಳಬಾರದು, ಎಲ್ಲಿ ಹೊಸ್ತು ಬರ್ತಿದ್ದಾರೆ ಕೇಳಬಾರದು. ಪ್ರತಿಯೊಂದು ಹೊಸ್ತೇನೆ, ಸಮಯಕ್ಕೆ ಎಷ್ಟೋ ಅಷ್ಟು ನೋಡೋದೇ ಹೊರತು ಅಕ್ಷರ ಅಕ್ಷರ ಅಷ್ಟು ಶ್ರೇಷ್ಠವಾದದು. ರುದ್ರಾದಿ ದೇವತೆಗಳಿಂದ ಶಿರಸಾ ಲಾಲಿತವಾಗಬೇಕಾದ ಮಾತುಗಳನ್ನ ಶ್ರೀಮದ್ ಆಚಾರ್ಯರು ಬರೆದಿದ್ದಾರೆ ಎಂಬುದನ್ನು ತಿಳ್ಕೊಂಡ್ರೆ ಸರಿ. ಇನ್ನು ಮುಂದೆ ಅರ್ಜುನ ಅಷ್ಟು ಹೇಳಿದ್ರಂತೆ, ಧರ್ಮರಾಜನ ವಿಶೇಷ ಧರ್ಮರಾಜ ಗೊಳೋ ತಾತಾಡುತ್ತಾರೆ ಪಾಪ, ಅಷ್ಟು ದುಃಖ ಎಂದೂ ಪಟ್ಟಿರಲಿಲ್ಲ ಅವರು. ಆಯ್ತಿನ ಹೊರಡೋಣ ಅಂತ ಹೊರಟು ಬಿಟ್ಟರಂತೆ ಕೃಷ್ಣ. ಅವ್ರು ಹೇಳಿರ್ತಾರೆ, ಕೃಷ್ಣ ನಾವೆಲ್ಲಿವರೆಗೂ ರಾಜ್ಯ ಆಳಬೇಕು ಅಂತ ಕೇಳಿದ್ರಂತೆ. ಕೃಷ್ಣ ಹೇಳಿರ್ತಾನೆ, ನಾನು ಭೂಮಿ ಬಿಡೋವರೆಗೂ ನೀವು ಭೂಮಿ ಆಳಬೇಕು, ನಾನು ಬಿಟ್ಟ ತಕ್ಷಣ ಬಿಡಬೇಕು ಅಂತ ಹೇಳಿರ್ತಾನೆ. ಈ ಬಿಟ್ಟ ವಿಷಯ ಗೊತ್ತಾಯ್ತಲ್ಲ, ಎಲ್ಲ ಮಹಾಪ್ರಸ್ಥಾನಕ್ಕೆ ಹೊರಟು ಬಿಟ್ರಂತೆ, ಸ್ವರ್ಗಾರೋಹಣ ಮಾಡ್ತಾರೆ, ಅವರೆಲ್ಲ ಹೊರಟೋಗ್ತಾರೆ. ಆ ವಿಷಯ ಹೆಚ್ಚಾಗಿ ಬರೋದು ಮಹಾಭಾರತದಲ್ಲಿ, ಆದ್ರಿಂದ ಇಲ್ಲಿ ಆ ವಿಷಯ ಬೇಡ, ಹೊರಟೋಗಿಬಿಡ್ತಾರೆ. ಹೋಗಬೇಕಾದ್ರೆ ಪೌತ್ರೇ ಪವಿತ್ರಾಹ್ವಯ ಜಾಮಿ ಪೌತ್ರೇ ಧರಾಂ ನಿಧಾಯ ಅಸುರಧೀಶು ತಾಪಂ ಕೀರ್ತಿಂ ತ್ರಿಲೋಕ್ಯಾಂ ಹೃದಯೇ ಮುಕುಂದಂ ಭೇಜೇ ಪದಂ ಸ್ವಂ ಸಹಜೈಸ್ಸ ಭೀಮಃ. ಸುಮಧ್ವಯದಲ್ಲಿ ಹೇಳಿದ ಶ್ಲೋಕ ಆ ಭಾಗದಲ್ಲಿ ಬರೋ ಶ್ಲೋಕ. ಅಂದರೆ ಅವರದ್ದು ಪರೀಕ್ಷಿತ್ ರಾಜನಿಗೆ ಪಟ್ಟವನ್ನು ಕಟ್ಟಿ ಹೊರಟು ಬಿಟ್ಟರಂತೆ. ಪರೀಕ್ಷಿತ್ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಆತ ಇರಾವತಿಯನ್ನು ಅವಳು ಮದುವೆ ಆಗ್ತಾನೆ. ಇರಾವತಿ ಉತ್ತರ ಕುಮಾರನ ಮಗಳು. ಉತ್ತರ ಕುಮಾರ ಕಥೆ ನಮಗೆ ಉತ್ತರ ಭೂಪ ಅಂತಾನೆ ಕೇಳಿಬಿಟ್ಟಿರುತ್ತೆ. ಆತನ ಮಗಳು ಇರಾವತಿ. ಉತ್ತರಕ್ಕೂ ಮಹಾಪರಾಕ್ರಮಿ ಅವನು ಪಾಪ. ಅವಾಗೊಮ್ಮೆ ನಡ್ಕೊಂಡಿರ್ತಾನಷ್ಟೇ ಭಯದಿಂದ. ಅವನ ಮಗಳು ಇರಾವತಿ, ಅವನಿಗೆ ಅವಳಲ್ಲಿ 4 ಜನ ಮಕ್ಕಳಾಗ್ತಾರೆ. ಹಿರಿಯನಾದವನೇ ಜನಮೇಜಯ ರಾಜ. ಜನಮೇಜಯ ರಾಜ ಹಿರಿಯನಾದವನು. ಅಲ್ಲಿ ಸ್ವಾರಸ್ಯ ನೋಡಿ, ಜನಮೇಜಯ ಮಹಾಭಾರತ ಕೇಳಿದ ಪುಣ್ಯಾತ್ಮ. ಅವನು ಎಂಥ ಮಗನನ್ನು ಪಡಿತಾನೆ ಪರೀಕ್ಷಿತ ರಾಜ. 3 ಅಶ್ವಮೇಧ ಯಾಗಗಳನ್ನು ಮಾಡ್ತಾನೆ. ದೇವ್ ಚಕ್ರವರ್ತಿ ಅಂತಕ್ಕಂಥ ಅಸಾಧಾರಣದ ಬಿರುದಿಗೆ ಪಾತ್ರನಾಗ್ತಾನೆ. ಯಾವನು ಗರ್ಭದಲ್ಲಿದ್ದಾಗ ಸತ್ತು ಹೋಗಬೇಕಾಗಿತ್ತು, ಪುಡಿ ಪುಡಿ ಆಗಬೇಕಾಗಿತ್ತು, ಕೃಷ್ಣ ಹೇಗೆ ಕಾಪಾಡಿದ್ದ. ಚಕ್ರವರ್ತಿಯಾಗಿ ರಾಜ್ಯಪಾಲನೆ ಮಾಡ್ತಾ ಇದ್ದಾನೆ. ಒಂದು ದಿವಸ ಅವನ ಕಿವಿಗೊಂದು ಮಾತು ಬಿತ್ತಂತೆ. ಅಥೋ ಪರೀಕ್ಷಿತ್ ಗುರುಜಾಂಗಲೇ ವಸನ್ ಕಲಿಂ ಪ್ರವಿಷ್ಠಂ ನಿಜ ಚಕ್ರವರ್ತಿ ತೇ ನಿಶಮ್ಯ ವಾರ್ತಾಂತು ಅರತಿ ಪ್ರಿಯಾಂ ತತಃ ಶರಾಸನಂ ಸಂಯುಗ ರೋಚಿ ರಾಧದೆ. ಅವನ ಕಿವಿಗೊಂದು ಮಾತು ಬಿತ್ತು, ಪರೀಕ್ಷಿತ್ ರಾಜ ನಿನ್ನ ರಾಜ್ಯದಲ್ಲಿ ಕಲಿ ಕಾಲಿಟ್ಟಿದ್ದಾನೆ ಅಂತ ಹೇಳಿದರು. ಕಲಿ ಕಾಲಿಟ್ಟಿದ್ದಾನೆ ಅಷ್ಟ ಪರೀಕ್ಷಿತ ರಾಜ ಹೊರಟಿದ್ದೇ ಕೆಲಸ. ರಥವನ್ನೇರಿದನಂತೆ, ಕುದುರೆಗಳು ಕಟ್ಟಿದ ರಥ, ಸಿಂಹಧ್ವಜ ತಂದು ಅಂತ ಹೇಳಿದ. ಸಿಂಹಧ್ವಜ, ನರಸಿಂಹಧ್ವಜ. ಆ ಸಿಂಹಧ್ವಜವನ್ನು ರಥವನ್ನು ಏರಿಬಿಟ್ಟು ಅದರಲ್ಲಿ ಹೊರಟಂತೆ ಪುಣ್ಯಾತ್ಮ. ಎಲ್ಲಾ ಕಡೆ ಕಲಿಗ್ರಹ ಮಾಡಲಿಕ್ಕೆ ನಿಂತು ಹೋಗ್ತಾರೆ. ಇದು ಅರ್ಥ ಮಾಡ್ಕೋಬೇಕು. ನಾವು ಯಾವುದನ್ನ ಬೇಕಾದರೂ ಸ್ವಲ್ಪ ಉದಾಸೀನ ಮಾಡಬಹುದು, ಆದರೆ ಕಲಿ ಪ್ರವೇಶ ಮಾಡಿದ್ದಾನೆಂದ್ರೆ ಉದಾಸೀನ ಮಾಡಬಾರದು. ಇವತ್ತು ಕಲಿಯುಗದಲ್ಲಿ ನಾವು ಇದ್ದೇವೆ ಅಂದರೆ ಕಲಿ ಎಲ್ಲಿದ್ದಾನೆ ಅಂತ ಹುಡುಕಕ್ಕೆ ಹೋಗಬೇಡಿ. ಎಲ್ಲ ಕಡೆ ತುಂಬ ಹೋಗಿಬಿಟ್ಟಿದ್ದಾನೆ. ಕಲಿಯನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಇವತ್ತು ಸಣ್ಣ ಪುಟ್ಟ ವಸ್ತುವಾದರೆ ಇಗ್ನೋರ್ ಮಾಡಬಹುದು. ಮನೆ ಇಲ್ಲಿ ಬಂದಿದೆ, ಯಾರೋ ಇಲ್ಲಿ ಬಂದಿದ್ದೀನಿ ಮನೆಯೊಳಗೆ ಅಂದ್ರೆ ಮನೆ ಒಳಗೆ ಸಾವಿರ ಇಲ್ಲಿವೆ ಅಂತ ಹೇಳ್ತಾನಪ್ಪ. ಜಿರಡೆ ಬಂದಿದೆ ಅಂದ್ರೆ ಒಳಗೆ ಗೊತ್ತಿಲ್ಲ ನೋಡಿ, ಬೇಕಾದಷ್ಟಿದೆ ಅಂತ ಹೇಳ್ತಾನೆ. ಆದರೆ ಚೇಳು ಬಂದಿದೆ ಅಂದ್ರೆ ಸ್ವಲ್ಪ ಮಕ್ಕಳ ಕಡೆದ ಹೊಡಿ ಅಂತ ಹೇಳಿಬಿಡ್ತಾನೆ. ಹಾವು ಬಂದಿದೆ ಅಂದ್ರೆ ಟಿವಿ ಗಿವಿ ಆಫ್ ಮಾಡಿ ಒಳಗೆ ಹೊರಗೊಳಗೆ ಬಿಡ್ತಾನೆ. ಟಿವಿ ನೋಡೋನಿಗೆ ಇಲಿ ಜಿರಡೆ ಅಂದ್ರೆ ಹೇಳೋದಿಲ್ಲ, ಹಾವು ಬಂದ ತಕ್ಷಣ ಎದ್ದು ಬಿಡ್ತಾನೆ. ಅದಕ್ಕೆ ಏ ಕುತ್ಕೊಂಡು ನೋಡಿ ಇನ್ನೇನು ನೋಡೋದು, ಹೋಗಿಬಿಡ್ತೇವೆ ಅಷ್ಟೇ, ಎದ್ದು ಬಿಟ್ರೆ ಆಗೋದಿಲ್ಲ ಅಂತ ಹೇಳ್ತಾನೆ. ಹಾವು ಸಿಕ್ಕದೆ ಹೋದ್ರೆ ಮನೆ ಬೀಗಾಗಿ ಹೊರಗೆ ಮಲಗ್ತಾನೆ ಹೊರತು ಒಳಗೆ ಮಲಗೋದಿಲ್ಲ. ಮನೆಗೆ ಹೇಳ್ತಾರಲ್ರಿ, ಹಾವು ಬಂದಿದ್ದಾಗಾಯ್ತು ಅಂತ ಹೇಳ್ತಾರೆ. ಬಂದಿದ್ದಾಗಾಯ್ತು ಅಂದ್ರೆ ಆದರೂ ಹೊರಗೆ ಮಲಗ್ತಾನೆ, ಯಾಕೆಂದ್ರೆ ಅಕಸ್ಮಾತ್ ಬಂದಿದ್ರೆ ಇಷ್ಟು ಭಯ ಇರುತ್ತೆ. ಅಂದ್ರೆ ಕೆಲವನು ಇಗ್ನೋರ್ ಮಾಡಕ್ ಬರುತ್ತೆ, ಇಗ್ನೋರ್ ಮಾಡಕ್ ಬರೋದಿಲ್ಲ. ಇವತ್ತು ನಾವು ಸಣ್ಣ ಪುಟ್ಟ ವಿಚಾರವನ್ನ ಇಗ್ನೋರ್ ಮಾಡಿಬಿಡೋದು, ದೊಡ್ಡ ವಿಚಾರ ಇಗ್ನೋರ್ ಮಾಡಬಾರದು. ನಾವು ಯಾವ್ದನ್ನ ಇಗ್ನೋರ್ ಮಾಡಿದ್ದೇವೆ ಗೊತ್ತೇನು? ಕಲಿ ಪ್ರವೇಶ ಮಾಡಿದ್ದಾನೆ ಅದನ್ನು ನಾವು ಮರೆತು ಬಿಟ್ಟಿದ್ದೇವೆ ಇವತ್ತೇನೆ ದಿವಸ. ಕಲಿ ಅಂದ್ರೆ ಏನು ಅಂದ್ರೆ ಆಚಾರ ಹೇಳ್ತಾರೆ, ಅಜ್ಞಾನ ಮಿಥ್ಯಾಮತಿ ರೂಪತೋಸು ಅಜ್ಞಾನಾದಿ ಸ್ವರೂಪಸ್ತು ಕಲಿರ್ ದುರ್ಯೋಧನ ಸ್ಮೃತ ಆಚಾರ್ಯರ ಮಾತು. ಅಜ್ಞಾನ ಮಿಥ್ಯಾಜ್ಞಾನಗಳೇ ಭಯಂಕರವಾದ ಕಲಿಗಳು, ಅವನ್ನ ನಾವು ಇಗ್ನೋರ್ ಮಾಡಿಬಿಟ್ರೆ ನಮ್ಮ ಗತಿ ಮುಗಿದೋಯ್ತು ಅಂತ ಅರ್ಥ. ನಮಗೆ ಶಾಸ್ತ್ರ ವಿಚಾರ ಒಂದು ಗೊತ್ತಾಗ್ತಾ ಇಲ್ಲ, ತಕ್ಷ್ಟ ಉತ್ತರ ತಿಳ್ಕೊಂಡ್ಬಿಡ್ಬೇಕು. ಇಲ್ಲಿ ಕಲಿ ಒಳ ಪ್ರವೇಶ ಮಾಡಿಬಿಡ್ತಾನೆ, ಮಿಥ್ಯಾಜ್ಞಾನ ಬಂದಿದೆ ತಕ್ಷ್ಟ ಪರಿಹಾರ ಮಾಡ್ಕೊಂಡ್ಬಿಡ್ಬೇಕು. ಆದ್ರೆ ಅದನ್ನು ಹಾಗೆ ಬಿಟ್ಟುಬಿಡ್ತೇವೆ, ಶಾಸ್ತ್ರ ವಿಚಾರ ಹಾಗೆ ಬಿಟ್ಟುಬಿಡ್ತೇವೆ. ಯಾರ್ದು ಸ್ಕೋರ್ ಕೇಳಬೇಕಲ್ಲ, ಕೇಳಿದ್ದು ಕೇಳಿದ್ದೆ, ಎಷ್ಟಾಯ್ತು 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 ಎಷ್ಟಾಯ್ತು, ಯಾರು ಹೇಳದೆ ಹೋದ್ರೆ ನಿದ್ದೆ ಬರೋದಿಲ್ಲ ಅವನಿ ಪಾಪ, ಎಷ್ಟೊಡೊಂದೋ ಎಷ್ಟೊಡೊಂದೋ ಏನು ಗತಿಯೋ ಅಂತ ಹೇಳಿದ್ರು. ಆದ್ರೆ ವೇದವ್ಯಾಸ ಎಷ್ಟು ಗ್ರಂಥ ಬರೆದಿದ್ದಾರೆ, ಏನು ಬರೆದಿರ್ಬೋದು ಬಿಡ್ರಿ ಅದೇನಂತೆ, ಅದು ಹರುಬುಲ ಗ್ರಂಥಗಳು. ಅವ್ರು ಬರೆದಿದ್ದಾರೆ ಟೀಕಾರ ಯಾರು ಓದ್ತಾರೆ, ನಮ್ಗೆ ಯಾಕೆ ಅವೆಲ್ಲ ಗ್ರಾಚಾರ ಅಂತ ನಮ್ಮ ಭಾವ. ಅದು ಈ ಸ್ಕೋರ್ ಮಾತ್ರ ಇವನು ಕೇಳಬೇಕು ಪುಣ್ಯಾತ್ಮ. ಸ್ಕೋರ್ ಕೇಳಿದ್ರೆ ಏನೇನೂ ನಷ್ಟ ಆಗೋದಿಲ್ಲ, ಪೈಸೆ ನಷ್ಟ ಆಗೋದಿಲ್ಲ, ಬೇಕಾದಷ್ಟು ಲಾಭ ಆಗುತ್ತೆ ಟೈಮ್ ಉಳ್ಕೊಂಡ್ಬಿಟ್ಟು. ಆದ್ರೆ ಅದು ಕಷ್ಟಪಟ್ಟು ಕೇಳ್ತಾರೆ. ಆದ್ರೆ ಅದನ್ನ ಪ್ರತಿ ಪದವನ್ನು ಓದಬೇಕು ಅಂತ ಶಾಸ್ತ್ರದ ಬಗ್ಗೆ ಹೇಳುತ್ತಾರೆ. ಪ್ರತಿ ಪದ ಓದೋದಿಲ್ಲ ಅವನು, ಪ್ರತಿ ಬಾಲ್ ಕಾಮೆಂಟ್ರಿ ನೋಡ್ತಿರ್ತಾನೆ. ಈಚ್ ಅಂಡ್ ಎವರಿ ಬಾಲ್, ಈ ಬಾಲ್ ಏನಾಯ್ತು ಏನಾಯ್ತು ಎಷ್ಟು ಹೊಡೆದ ಎಷ್ಟು ಹೊಡೆದ, ಬಾಲ್ ಟು ಬಾಲ್ ಇಲ್ಲಿ. ಆದ್ರೆ ಪ್ರತಿ ಪದಾರ್ಥ ಕೇಳಬೇಕು ಅಂತ ನಮಗೆ ಅರ್ಥ ಆಗುತ್ತೆ. ಪ್ರತಿ ಪದದ ಅರ್ಥವನ್ನು ನಾವು ಬಿಡಬಾರದು. ಪ್ರತಿ ಬಾಲಿಗೆ ಎಷ್ಟು ರನ್ ಸ್ಕೋರ್ ಮಾಡ್ತಾನೆ ಅಂತ ಹೇಗೆ ನೋಡ್ತೇವೋ, ಪ್ರತಿ ಪದದಲ್ಲಿ ಏನು ಅರ್ಥ ಹೇಳ್ತಾರೆ ಎಂಬುದನ್ನು ನಾವು ಗಮನಿಸಬೇಕಾಗ್ತದೆ. ಎಲ್ಲಿ ಗಮನಿಸ್ತಾ ಇದ್ದೇವೆ, ಇದು ನಿಜವಾದ ಕಲಿಪ್ರವೇಶ ಅಂದ್ರೆ ಅದೇನು ಪರೀಕ್ಷಿತ ರಾಜ. ಅದಕ್ಕೆ ಆ ಭಾಗವತ ಕೇಳೋ ಯೋಗ ಬಂತಾತನೇ. ಯಾರು ಕಲಿಯ ಬಗ್ಗೆ ದ್ವೇಷವನ್ನು ಹೊಂದುತ್ತಾರೋ ಅವನು ಭಾಗವತವನ್ನು ಕೇಳುತ್ತಾನೆ. ದ್ವೇಷವನ್ನೆಲ್ಲ ಹುಡುಕಿದ, ಎಲ್ಲಿ ಹೋದರೂ ಅವನಿಗೆ ಆಶ್ಚರ್ಯ. ಪಾಂಡವರ ಕೀರ್ತಿಯೇ ಕೀರ್ತಿ, ಏನು ಪಾಂಡವರು ಏನು ಭೀಮಸೇನ ಅರ್ಜುನ ಅಂತ ಹೊಗಳುತ್ತಾನೆ ಇದ್ದಾರೆ. ಖುಷಿಯಾಯ್ತಂತ ಆತನಿಗೆ, ಎಂಥ ನಮ್ಮ ಹಿರಿಯರು ನಮ್ಮ ಹಿರಿಯರು ಎಷ್ಟು ಹೆಸರು ಮಾಡಿದ್ದಾರೆ ಅಂತ ಆನಂದವಾಗಿ. ಕಲಿ ಇದನ್ನು ಸಿಗಲಿಲ್ಲ, ಹುಡುಕ್ತಾ ಹುಡುಕ್ತಾ ಬಂದಾಗ ತನ್ನ ರಾಜ್ಯದ ಹತ್ತಿರದಲ್ಲಿದೆ ಕುರುಜಾಂಗಲ ಪ್ರದೇಶ, ಅಲ್ಲಿ ಒಂದು ದೃಶ್ಯವನ್ನು ಕಂಡನ್. ಒಬ್ಬ ಶೂದ್ರ ರಾಜ ಒಂದು ಹಸು ಒಂದು ಎತ್ತು, ಎತ್ತಿನ ನಾಲ್ಕು ಕಾಲಗಳಲ್ಲಿ ಮೂರು ಕಾಲಗಳನ್ನು ಕತ್ತರಿಸಿಬಿಟ್ಟಿದ್ದಾನು, ಇನ್ನೊಂದು ಕಾಲ ಕತ್ತರಿಸಲಿಕ್ಕೆ ಅದು ಖಡ್ಗ ಎತ್ಕೊಂಡ್ಬಿಟ್ಟಿದ್ದಾನೆ. ಹಸುವನ್ನ ಕಾಲಲ್ಲಿ ಒದಿತಾ ಇದ್ದಾನೆ. ಆ ದೃಶ್ಯ ಕಾಣಿಸ್ತಂತೆ, ಭಾರಿ ಸಿಟ್ಟು ಬಂತಂತ ಅವನಿಗೆ. ಯಾರಯ್ಯ ನೀನು ಅಂತ ಕಳೆದು ಎತ್ತಿನ ಕೇಳುತ್ತಾನೆ, ಹಸುವನ್ನು ಕೇಳುತ್ತಾನೆ. ನಿನ್ನ ಕಾಲು ಬುರದವರು ಯಾರು, ಕಾಲು ಒದೆ ನೀವನ್ ಯಾರು ಅಂತ ಕೇಳಿದರೆ ಅವರು ಸುಮ್ಮನೆ, ರಾಜ ನೀನೇ ಅರ್ಥ ಮಾಡ್ಕೋ ಅಂತ ಹೇಳಿದರು. ತಕ್ಷಣ ಅರ್ಥ ಮಾಡಿಕೊಂಡಂತೆ, ಆ ಶೂದ್ರರಾಜ ಬೇರೆ ಯಾರೂ ಅಲ್ಲ, ಅವನೇ ಕಲಿ ಅಂತ ಅರ್ಥ ಆಯ್ತು. ಇದು ಕಲಿಯ ವಿಳಾಸ ಹೇಳೋ ರೀತಿ ಇದು. ಕಲಿ ಸುಮ್ಮನೆ ಹುಡುಕೋತಾ ಹೋಗಬೇಡಿ, ಕಲಿ ಎಂದರೆ ಯಾರು ಗೊತ್ತೇನು, ಯಾವನು ಎತ್ತಿನ ಕಾಲನ್ನು ಕತ್ತರಿಸ್ತಾನೆ ಅವನು ಕಲಿ, ಯಾವನು ಹಸುವನ್ನ ಕಾಲಿಲ್ ಒದಿತಾನೆ ಅವನು ಕಲಿ ಅಂತ ಅರ್ಥ. ಹಸುವನ್ನ ಕಾಲಿಲ್ ಒದೆಯೋದಲ್ಲ, ಹಸುವನ್ನ ಕತ್ತರಿಸಿ ತಿಂತ ಇದ್ದಾರೆ ಜನ ಇವತ್ತಿನ ದಿವಸ. ಇವತ್ತು ದಿವಸಕ್ಕೆ ಲಕ್ಷಾಂತರ ಗೋವುಗಳನ್ನು ಕೊಲ್ತಾರೆ, ಜಗತ್ತಿನೊಳಗೆ ಲಕ್ಷಾಂತರ ಗೋವುಗಳನ್ನು ಕೊಲ್ತಾ ಇದ್ದಾರೆ. ಅಂದ್ರೆ ಕಲಿಯುಗ ಅಂದ್ರೆ ಅರ್ಥ ಆಯ್ತಲ್ಲ, ಹಿಂದೆ ಒಂದು ಗೋವನ್ನ ಹತ್ಯೆ ಮಾಡಿದ್ರಲ್ಲ, ಹೊಡೆದಿದ್ರೆ ಸಾಕು ಅವರ ಜ್ಞಾನ ನಾಶವಾಗಿ ಹೋಗ್ತಾ ಇತ್ತು. ಅವನಿಗೆ ರಾಜ ಮರಣದಂಡನ ಶಿಕ್ಷೆ ಕೊಡ್ತಾ ಇದ್ದ. ಇವತ್ತು ಲಕ್ಷಾಂತರ ಗೋವುಗಳು ಪ್ರತಿನಿತ್ಯ ಸಾಯ್ತಾ ಇದ್ರು ಕೂಡ ಯಾರು ಗಮನಿಸ್ತಾ ಇಲ್ಲ. ಅಂದ್ರೆ ಕಲಿಯುಗ ಯಾತಕ್ಕೆ ಕರೀತಾರೆ ಗೊತ್ತಾಗುತ್ತೆ.